ಮಾಲಿಕೆ 5, ಪುಸ್ತಕ ಪರಿಚಯ 9, ತಿಂಗಳ ವಿಶೇಷ, ಸರಣಿ ವಿಶೇಷ, ತರಾಸುರವರ ಚಿತ್ರದುರ್ಗದ ಸರಣಿ, ದುರ್ಗಾಸ್ತಮಾನ. ಲೇಖಕರು ತರಾಸು, ಅಭಿಪ್ರಾಯ ರಮೇಶ್ ಥಳಿ, ಓದುತ್ತಿರುವವರು ದೀಪು ಸುರೇಂದ್ರನಾಥ್.
ತರಾಸು ಅಥವಾ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಕನ್ನಡ ಸಾಹಿತ್ಯ ಲೋಕದ ಅನರ್ಘ್ಯ ರತ್ನಗಳಲ್ಲಿ ಒಬ್ಬರು ಅಂದರೆ ತಪ್ಪಾಗಲಾರದು. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರ, ಅತ್ಯಮೂಲ್ಯ ಹಾಗೂ ಅನನ್ಯ. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದ್ದು ತರಾಸು ಅವರ ಅಪ್ರತಿಮ ಬರವಣಿಗೆಗೆ ಮತ್ತು ಅವರ ಅಪಾರ ಪ್ರತಿಭೆಗೆ ತಕ್ಕ ಪುರಸ್ಕಾರವಾಗಿದೆ. ಇದೇ ಕೃತಿಯ ಪರಿಚಯ ಮಾಡಿಕೊಡುವ ಒಂದು ಸಣ್ಣ ಪ್ರಯತ್ನ ಇದು. ದುರ್ಗಾಸ್ತಮಾನ ಕೃತಿಯು ಚಿತ್ರದುರ್ಗದ ಕೊನೆಯ ಪಾಳೆಯಗಾರರಾದ ಮದಕರಿ ನಾಯಕರ ಪಟ್ಟಾಭಿಷೇಕದಿಂದ ಪ್ರಾರಂಭವಾಗಿ ಹಂತ ಹಂತವಾಗಿ ಅವರ ಬೆಳವಣಿಗೆ, ಒಬ್ಬ 12 ವರ್ಷದ ಹುಡುಗನಿಂದ ಒಬ್ಬ ನುರಿತ ಧೀರ ನಾಯಕನಾಗಿ ಬೆಳೆಯುವ ಪರಿ, ಓಬವ್ವನಾಗತಿಯವರ ಪಾಲನೆ ಹಾಗೂ ಪ್ರಧಾನಿಗಳಾದ ನರಸಪ್ಪಯ್ಯನವರ ಮಾರ್ಗದರ್ಶನದಲ್ಲಿ ದುರ್ಗದ ಆಳ್ವಿಕೆ, ಒಳಗೂ ಮತ್ತು ಹೊರಗೂ ಇರುವ ಶತ್ರುಕಾಟ, ಅವುಗಳನ್ನು ಸದೆಬಡಿಯುವ ಪರಿ, ಅವರ ಯುದ್ಧ ಮಾಡುವ ವೈಖರಿ ಇತ್ಯಾದಿಗಳನ್ನು ದಾಟಿ ಅವರ ವೀರ ಮರಣದಲ್ಲಿ ಕೊನೆಗೊಳ್ಳುತ್ತದೆ. ಈ ಕೃತಿಯನ್ನು ಪಟ್ಟಾಭಿಷೇಕದ ಪಂಜರ, ಗರಿಬಿಚ್ಚಿದ ಗರುಡ, ಸಿಡಿಲು ಮಿಂಚುಗಳೊಡನೆ ಸರಸ, ಸಂಚಿನ ಸುಳಿಯಲ್ಲಿ, ಸಮರಾಗಮನ ಮತ್ತು ರಕ್ತರಂಜಿತ ರವಿ ಎಂಬ ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಪಟ್ಟಾಭಿಷೇಕದ ಪಂಜರ ಇದು ಮೊದಲನೆಯ ಭಾಗವಾಗಿದ್ದು, ಇದರಲ್ಲಿ ಕಸ್ತೂರಿ ರಂಗಪ್ಪ ನಾಯಕರ ಅಕಾಲಿಕ ಮರಣದಿಂದ ದುರ್ಗದ ಅರಮನೆಯಲ್ಲಿ ಉಂಟಾಗುವ ಶೋಕ, ಮಕ್ಕಳಿಲ್ಲದೆ ಅಸುನೀಗಿದ ನಾಯಕರ ಸಿಂಹಾಸನಕ್ಕೆ ತಕ್ಕ ಉತ್ತರಾಧಿಕಾರಿಯನ್ನು ಹುಡುಕುವ ಗೊಂದಲ, ಹಿರಿಯರಾದ ಓಬವ್ವನಾಗತಿ ಮತ್ತು ಪ್ರಧಾನಿಗಳಾದ ನರಸಪ್ಪಯ್ಯನವರ ಮನದಲ್ಲಿರುವ ದುಗುಡ, ದಳವಾಯಿಗಳಾದ ಭರಮಣ್ಣ ನಾಯಕ, ಕಾಶಣ್ಣ ನಾಯಕ, ಕಾಟನಾಯಕ ಮುಂತಾದವರು ದಳವಾಯಿ ಮುದ್ದಣ್ಣನಿಂದ ತಮ್ಮ ಪಟ್ಟಕ್ಕೆ ಬಂದಿದ್ದ ಕಳಂಕವನ್ನು ತೊಳೆಯುವ ಅವಕಾಶಕ್ಕಾಗೇ ಕಾಯುತ್ತಿರುವ ಪರಿ, ಇವೆಲ್ಲವನ್ನು ಬಹಳ ಚೆನ್ನಾಗಿ ವರ್ಣಿಸಿದ್ದಾರೆ. ಗರಿಬಿಚ್ಚಿದ ಗರುಡ. ರಾಯದುರ್ಗದ ಜನ ಗಡಿಭಾಗದಲ್ಲಿ ಮೇಯುತ್ತಿದ್ದ ದನಗಳನ್ನು ಕಳ್ಳತನ ಮಾಡುವ ಮೂಲಕ ಚಿತ್ರದುರ್ಗದ ಮೇಲೆ ಯುದ್ಧ ಸಾರುವ ಹುನ್ನಾರದಿಂದ ಮೊದಲಾಗುವ ಈ ಭಾಗವು ರಣರಂಗದಲ್ಲಿ ಓಬವ್ವನಾಗತಿಯ ವೀರಾವೇಶದ ಕಾದಾಟವನ್ನು ಮತ್ತು ಚಿತ್ರದುರ್ಗದ ಸೇನೆಯ ಜೊತೆಗೂಡಿದ ಬೇರೆ ಬೇರೆ ಬಗೆಯ ಯೋಧರು, ಗರಡಿಗಳ ಹುಡುಗರು, ದೇಶಾಬಾಗ್ ಪಡೆಯ ಹೆಣ್ಣು ಯೋಧರು, ಊರಿನ ಜನ ಇತ್ಯಾದಿ ಒಟ್ಟಿಗೆ ಸೇರಿಕೊಂಡು ಶತ್ರು ಸೈನ್ಯವನ್ನು ಸದೆಬಡೆಯುವುದನ್ನು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ. ಅದರ ಮಧ್ಯೆ ಪ್ರಧಾನಿ ನರಸಪ್ಪಯ್ಯನವರ ಚಾಣಾಕ್ಷತೆ ಮತ್ತು ಯುದ್ಧತಂತ್ರದ ವರ್ಣನೆ ಅವರ ದೂರದೃಷ್ಟಿ ಹಾಗೂ ಬುದ್ಧಿಮತೆಯ ಒಂದು ನಿದರ್ಶನ. ಸಿಡಿಲು ಮಿಂಚುಗಳೊಡನೆ ಸರಸ. ಈ ಭಾಗದಲ್ಲಿ ಮದಕರಿ ನಾಯಕರ ಮತ್ತು ಹೈದರಾಲಿ ಯುದ್ಧದ ಒಪ್ಪಂದಗಳು, ಅವರಿಬ್ಬರ ಸೇನೆ ನಗರ, ಸವಡೂರು, ಧಾರವಾಡ, ರಾಣಿಬೆನ್ನೂರು, ಬಂಕಾಪುರ ಮುಂತಾದ ಪಾಳೆಯಗಾರರ ಕೋಟೆಗಳನ್ನು ಗೆದ್ದು ಮತ್ತು ಅವರ ಬೊಕ್ಕಸಗಳನ್ನು ಲೂಟಿ ಮಾಡಿ ತಮ್ಮ ಭಂಡಾರಗಳನ್ನು ತುಂಬಿಕೊಳ್ಳುವ ಬಗ್ಗೆ ವಿಸ್ತಾರವಾಗಿ ವಿವರಣೆ ಇದೆ. ಈ ಹಲವು ಯುದ್ಧಗಳಲ್ಲಿ ಹೈದರಾಲಿಯ ಕುಟಿಲ ನರಿಬುದ್ಧಿ, ಅವನ ಸೈನ್ಯದ ಪೈಶಾಚಿಕ ವರ್ತನೆ ಇವೆಲ್ಲವನ್ನೂ ನೋಡಿ ಮದಕರಿ ನಾಯಕರಿಗೆ ಅವನ ಮೇಲೆ ಹೇಸಿಗೆಯುಂಟಾಗಿ ಹಾಗೇ ಅದು ಅವರನ್ನು ಅತ್ಯಂತ ಜಾಗರೂಕರಾಗುವಂತೆ ಮಾಡುತ್ತದೆ. ಮುಂದೆ ಮದಕರಿ ನಾಯಕರ ಅಂತಃಪುರಕ್ಕೆ ಇನ್ನಿಬ್ಬರು ಹೆಂಡತಿಯರ ಆಗಮನ, ಅವರ ಹೆಸರಿಗೆ ಅಂಟುವ ತಾತ್ಕಾಲಿಕ ಕಳಂಕ, ರಾಜಗುರುಗಳ ಜೊತೆಗಿನ ವಿರಸ, ಪೇಶ್ವೆ ಮಾಧವರಾಯನ ಜೊತೆಗಿನ ಒಪ್ಪಂದ, ನಿಜಗಲ್ ದುರ್ಗದ ಮೇಲಿನ ಯುದ್ಧ, ಇವೆಲ್ಲದರ ಮಧ್ಯೆ ಹೈದರಾಲಿ ಮತ್ತು ಮರಾಠರ ಯುದ್ಧದಲ್ಲಿ ಹೈದರ್ ಆಲಿಯ ಭಾಗಶಃ ಸೋಲು, ಮದಕರಿ ನಾಯಕನ ನೆರವಿನಿಂದ ಬಚಾವಾಗುವ ಅವನ ಕಥೆ, ಇವೆಲ್ಲವನ್ನೂ ತರಾಸು ಅವರು ಕಣ್ಣಿಗೆ ಕಟ್ಟುವಂತೆ ವಿವರಿಸಿದ್ದಾರೆ. ಸಂಚಿನ ಸುಳಿಯಲ್ಲಿ, ಸಮರಾಗಮನ ಮತ್ತು ರಕ್ತರಂಜಿತ ರವಿ, ಈ ಮೂರೂ ಭಾಗಗಳಲ್ಲಿ ಮದಕರಿ ನಾಯಕರ ಉನ್ನತಿ, ದುರ್ಗದ ಸಿಂಹಾಸನದ ಕೀರ್ತಿ ಪತಾಕೆ ಉತ್ತಂಗಕ್ಕೇರಿ ಶತ್ರು ಪಾಳೆಯದಲ್ಲಿ ಅಸೂಯೆ ಮೂಡಿಸುವುದಲ್ಲದೆ ದುರ್ಗಕ್ಕೆ ಒಳಗೂ ಹಾಗೂ ಹೊರಗೂ ಶತ್ರುಗಳು ಹೆಚ್ಚಾಗುವಂತೆ ಮಾಡುತ್ತದೆ. ಕ್ರಮೇಣ ಒಳಗಿನ ಶತ್ರುಗಳು ವಿಶ್ವಾಸದ್ರೋಹ ಬಗೆದು ಬೇಹುಗಾರರು ದುರ್ಗಮವನ್ನು ಒಳಗಿನಿಂದ ಶಿಥಿಲಗೊಳಿಸುತ್ತಾ ಬಂದು ಹೈದರ್ ಆಲಿಯ ಬೇಹುಗಾರರು ಕೋಟೆ ಒಳಗೆ ನುಸುಳಿ ತಮ್ಮ ಕುತಂತ್ರದ ವಿಷವ್ಯೂಹವನ್ನು ಬಲವಾಗಿ ಬೆಳೆಸುತ್ತಾರೆ. ಮುಂದೆ ಒನಕೆ ಓಬವ್ವನ ಅತ್ಯಂತ ಧೀರ ಕಾಳಗದಿಂದ ಹೈದರ್ ಆಲಿಯ ತಂತ್ರ ಮತ್ತೆ ವಿಫಲವಾಗುತ್ತದೆ. ಕೊನೆಗೆ ಮದಕರಿ ನಾಯಕರ ಕೊನೆಯ ಯುದ್ಧ ಪ್ರಾರಂಭವಾಗಿ ಅವರ ವೀರ ಮರಣದೊಂದಿಗೆ ದುರ್ಗಕ್ಕೆ ಶಾಶ್ವತವಾದ ಕತ್ತಲಾಗುವ ರೀತಿಯಲ್ಲಿ ಈ ಉತ್ಕೃಷ್ಟವಾದ ಕೃತಿಯು ಮುಕ್ತಾಯವಾಗುತ್ತದೆ. ಕನ್ನಡ ಸಾಹಿತ್ಯ ಲೋಕದ ಅತ್ಯುನ್ನತ ಕೃತಿಗಳಲ್ಲಿ ಒಂದಾದ ದುರ್ಗಾಸ್ತಮಾನವು ಓದುಗರನ್ನು ಒಂದು ಅದ್ಭುತವಾದ ಕಲ್ಪನಾ ಲೋಕಕ್ಕೆ ಕರೆದೊಯ್ದು ದುರ್ಗದ ವೈಭವ, ಮದಕರಿ ನಾಯಕರ ಭವ್ಯ ವ್ಯಕ್ತಿತ್ವ ಇತ್ಯಾದಿಗಳನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿ ಒಂದು ಅನೂಹ್ಯವಾದ ಅನುಭವವನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಒಮ್ಮೆ ಕೈಗೆತ್ತುಕೊಂಡರೆ ಮತ್ತೆ ಕೆಳಗಿಡಲಾಗದೆ ಓದಿ ಮುಗಿಸುವಂತಹ ಅಮೋಘ ಗ್ರಂಥ. ನೀವು ಓದಿ ಆನಂದಿಸಿ. ಧನ್ಯವಾದಗಳು.